ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಆಜ್ಞೆಗಳ ಉದ್ದೇಶಗಳು. ಇಸ್ರಾಯೇಲ್ ಜನಾಂಗದವರಿಗೆ ತನ್ನ 10 ಪರಿಶುದ್ಧವಾದ ಆಜ್ಞೆಗಳನ್ನು ಕೊಡುವುದಕ್ಕೆ ದೇವರು ಬೆಂಕಿ, ಗುಡುಗು ಮತ್ತು ಮಿಂಚುಗಳಲ್ಲಿ ಸೀನಾಯಿ ಪರ್ವತದ ಮೇಲೆ ಹೇಗೆ ಇಳಿದು ಬಂದನು ಎಂಬುದನ್ನು ನಮ್ಮ ಹಿಂದಿನ 2 ಪಾಠಗಳಲ್ಲಿ ನಾವು ನೋಡಿಕೊಂಡೆವು. ಮೊದಲನೆಯ ಆಜ್ಞೆಯಲ್ಲಿ ದೇವರು ಅವರಿಗೆ ಹೇಳಿದ್ದೇನೆಂದರೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಎರಡನೆಯದರಲ್ಲಿ ನೀವು ವಿಗ್ರಹಗಳನ್ನು ಮಾಡಿಕೊಳ್ಳಬಾರದು. ಮೂರನೆಯದು, ನಿಮ್ಮ ದೇವರಾದ ಕರ್ತನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ನಾಲ್ಕನೆಯದು, ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಐದನೆಯದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಆರನೆಯದು, ನರಹತ್ಯ ಮಾಡಬಾರದು. ಏಳನೆಯದು, ವ್ಯಭಿಚಾರ ಮಾಡಬಾರದು. ಎಂಟನೆಯದು, ಕಳ್ಳತನ ಮಾಡಬಾರದು. ಒಂಬತ್ತನೆಯದು, ಸುಳ್ಳು ಹೇಳಬಾರದು. ಹತ್ತನೆಯದು, ಮತ್ತೊಬ್ಬ ಮನೆಯನ್ನು ಆಶಿಸಬಾರದು. ದೇವರು ಮೋಶೆಗೂ ಮತ್ತು ಇಸ್ರಾಯೇಲರಿಗೂ ಕೊಟ್ಟಂತಹ 10 ಆಜ್ಞೆಗಳು ಇವೆ. ದೇವರು ಅವರ ಮೇಲೆ ಭಾರವಾದ ಹೊರೆಯನ್ನು ಹಾಕಿ ಅವರಿಗೆ ಹೇಳಿದ್ದೇನೆಂದರೆ, ಈ ಹೊತ್ತು ಆಜ್ಞೆಗಳಲ್ಲಿ ಪ್ರತಿಯೊಂದನ್ನೂ ಸಂಪೂರ್ಣವಾಗಿ ಕೈಕೊಳ್ಳುವಂತ ಯಾರೇ ಆಗಲಿ, ಅವರು ಎಂದೆಂದಿಗೂ ನನ್ನೊಂದಿಗೆ ಜೀವಿಸುವುದಕ್ಕೆ ಯೋಗ್ಯರಾಗಿರುತ್ತಾರೆ. ಹೇಗೂ ಧರ್ಮಶಾಸ್ತ್ರವನ್ನು ಪೂರ್ತಿಯಾಗಿ ಕೈಕೊಂಡು ಕೇವಲ ಒಂದು ವಿಷಯದಲ್ಲಿ ತಪ್ಪಿತಸ್ಥರಾದವರು ಎಲ್ಲವನ್ನೂ ಮುರಿದವರಾಗಿದ್ದು ಎಂದೆಂದಿಗೂ ನನ್ನಿಂದ ಬೇರ್ಪಟ್ಟವರಾಗಿರುತ್ತಾರೆ. ಸೀನಾಯಿ ಪರ್ವತದ ಮೇಲೆ ಇಸ್ರಾಯೇಲ್ ಜನರಿಗೆ ಬಿಡುಗಡೆ ಮಾಡಿದಂಥ ದೇವರ ಪರಿಶುದ್ಧತೆಯ ಮಾರ್ಗವೂ ಇದೇ ಆಗಿತ್ತು. ಪ್ರತಿಯೊಂದರಲ್ಲಿ ಅವರು ತನಗೆ ವಿಧೇಯರಾಗಿರಬೇಕೆಂದು ದೇವರು ಅವರಿಗೆ ಆಜ್ಞಾಪಿಸಿದ್ದನು. ಹೌದು, ಪ್ರತಿಯೊಂದರಲ್ಲಿ. ಪಾಪಿಗಳು ದೇವರ ಈ ಎಲ್ಲ ಆಜ್ಞೆಗಳನ್ನು ಕೈಕೊಳ್ಳುವುದಕ್ಕೆ ಶಕ್ತರಾದರೋ? ಇಲ್ಲ, ಅವರು ಶಕ್ತರಾಗಿರಲಿಲ್ಲ. ಹಾಗಿದ್ದರೂ ಪರಿಶುದ್ಧನಾದ ದೇವರು ನಿಶ್ಚಿತವಾಗಿ ಇದನ್ನೇ ಅಪೇಕ್ಷಿಸಿದ್ದನು. ಆದುದರಿಂದ ಈ ದಿನ ನಮ್ಮ ಮುಂದಿನ ಒಂದು ದೊಡ್ಡ ಪ್ರಶ್ನೆ ಯಾವುದೆಂದರೆ, ತನ್ನ ಆಜ್ಞೆಗಳನ್ನು ಯಾರೊಬ್ಬರೂ ಕೈಕೊಳ್ಳುವುದಿಲ್ಲವೆಂಬುದನ್ನು ತಿಳಿದಿದ್ದಾಗ್ಯೂ ದೇವರು ಇಸ್ರಾಯೇಲರಿಗೆ ಯಾಕೆ ತನ್ನ 10 ಆಜ್ಞೆಗಳನ್ನು ಕೊಟ್ಟನು? ಆದಾಮನ ಸಂತತಿಯವರ ಮೇಲೆ ದೇವರು ಯಾಕೆ ಅಂತಹ ಭಾರವಾದ ಹೊರೆಯನ್ನು ಹಾಕಿದನು? ಯಹೋವನು ಹೇಳಿದ್ದೆಲ್ಲವನ್ನೂ ನಾವು ಮಾಡುತ್ತೇವೆ ಎಂದು ಇಸ್ರಾಯೇಲ್ಯರು ಹೇಳಿದ್ದನ್ನು ಈಗಾಗಲೇ ನಾವು ನೋಡಿದ್ದೇವೆ. ಹೇಗೂ ತಾನು ಅಪೇಕ್ಷಿಸಿದ್ದೆಲ್ಲವನ್ನೂ ಅವರು ಮಾಡುವುದಿಲ್ಲವೆಂದು ದೇವರು ತಿಳಿದಿದ್ದನು. ದೇವರ ಚಿತ್ತವನ್ನು ಪೂರ್ಣವಾಗಿ ನೆರವೇರಿಸುವುದಕ್ಕೆ ಬೇಕಾದ ಶಕ್ತಿಯ ಕೊರತೆ ತಮಗಿದೆ ಎಂಬುದನ್ನು ಇಸ್ರಾಯೇಲ್ಯರು ಅರ್ಥ ಮಾಡಿಕೊಂಡಿರಲಿಲ್ಲ. ದೇವರಿಂದ ಮತ್ತು ಆತನ ದೊಡ್ಡದಾದ ಮಹಿಮೆಯಿಂದ ತಾವು ಎಷ್ಟು ದೂರವಾಗಿದ್ದೇವೆಂಬುದನ್ನು ಅವರು ಗ್ರಹಿಸಿಕೊಂಡಿರಲಿಲ್ಲ. ಅದಕ್ಕಾಗಿಯೇ ದೇವರು ಅವರಿಗೆ ಸಂಪೂರ್ಣವಾದ 10 ಆಜ್ಞೆಗಳನ್ನು ಕೊಟ್ಟು, ನಿಮಗೆ ಸಾಧ್ಯವಾದರೆ ಇವೆಲ್ಲವುಗಳನ್ನು ಕೈಕೊಳ್ಳಿರಿ, ಆದರೆ ಯಾರಾದರೂ ಒಂದು ವಿಷಯದಲ್ಲಿ ಸೋತು ಹೋದರೂ ನನ್ನಿಂದ ಎಂದೆಂದಿಗೂ ಬೇರ್ಪಡುತ್ತೀರಿ ಎಂದು ಹೇಳಿದನು. ತನ್ನನ್ನು ಮೆಚ್ಚಿಸುವುದಕ್ಕೆ ಅವರಿಗಿದ್ದ ಅರ್ಹತೆಯ ಕೊರತೆಯನ್ನು ಇಸ್ರಾಯೇಲ್ ಜನಾಂಗದವರಿಗೆ ಈ ಕಷ್ಟಕರವಾದ ಆಜ್ಞೆಗಳ ಮೂಲಕವಾಗಿ ಪ್ರಕಟಿಸುವುದಕ್ಕೆ ದೇವರು ಉದ್ದೇಶಿಸಿದ್ದನು. ಇಸ್ರಾಯೇಲ್ಯರು ತನ್ನ ಎಲ್ಲ ಆಜ್ಞೆಗಳನ್ನು ಅನುಸರಿಸುವುದಿಲ್ಲವೆಂಬುದನ್ನು ದೇವರು ತಿಳಿದಿದ್ದನು. ಆದರೆ ಅವರು ತಾವೇ ಇದನ್ನು ಇನ್ನೂ ಗ್ರಹಿಸಿಕೊಂಡಿರಲಿಲ್ಲ. ನಮ್ಮ ದಿನದಲ್ಲಿರುವ ಹಾಗೆ ಇಸ್ರಾಯೇಲ್ಯರು ಧಾರ್ಮಿಕ ರೀತಿಯ ಜನರಾಗಿದ್ದು, ನಾವು ಒಳ್ಳೆಯದನ್ನು ಮಾಡುವುದಕ್ಕೆ ದೇವರು ಸುಮ್ಮನೆ ಇಷ್ಟಪಡುತ್ತಾನೆ ಮತ್ತು ನ್ಯಾಯ ತೀರ್ಪಿನ ದಿನದಂದು ಒಂದು ವೇಳೆ ನಮ್ಮ ಒಳ್ಳೆಯ ಕೆಲಸಗಳು ನಮ್ಮ ಕೆಟ್ಟ ಕೆಲಸಗಳನ್ನು ಮೀರಿಸಿದರೆ ಆಗ ದೇವರು ನಮಗೆ ಬನ್ನಿ, ನನ್ನ ಪ್ರಸನ್ನತೆಯಲ್ಲಿ ಎಂದೆಂದಿಗೂ ವಾಸಿಸಿರಿ ಎಂದು ಹೇಳುತ್ತಾನೆ ಎಂಬುದಾಗಿ ತಪ್ಪಾಗಿ ಆಲೋಚಿಸುವವರಾಗಿದ್ದಾರೆ. ಹೇಗೆ ಆಲೋಚಿಸುವವರು ತಪ್ಪಾಗಿ ತಿಳಿದುಕೊಂಡು ವಾಕ್ಯಗಳನ್ನು ಅಥವಾ ದೇವರ ಪರಿಶುದ್ಧತೆಯನ್ನು ತಿಳಿದವರಾಗಿರುತ್ತಾರೆ? ದೇವರು ಸಂಪೂರ್ಣನು ಮತ್ತು ಒಂದು ತಪ್ಪನ್ನು ಸಹ ಉದಾಸೀನ ಮಾಡುವನಲ್ಲ. ಉದಾಹರಣೆಗಾಗಿ, ನಮ್ಮ ಪೂರ್ವಿಕನಾದ ಆದಾಮನು ದೇವರೆದುರಿನಲ್ಲಿ ಎಷ್ಟು ಪಾಪಗಳನ್ನು ಮಾಡಿ ಪರದೈಸಿನ ತೋಟದಿಂದ ಹೊರಹಾಕಲ್ಪಟ್ಟನು? 10 ಪಾಪಗಳ ಅಥವಾ 100 ಪಾಪಗಳ? ಬಹುಶಃ 1,000 ಇರಬಹುದು. ಇಲ್ಲ, ಕೇವಲ 1 ಪಾಪದಿಂದ ಆದಾಮನು ಹೊರಹಾಕಲ್ಪಟ್ಟನು. 1 ಪಾಪದಿಂದ ಆದಾಮನು ದೇವರ ಮುಂದೆ ದೀರ್ಘಕಾಲದವರೆಗೆ ಸಂಪೂರ್ಣನಾಗಿರಲಿಲ್ಲ. ಒಂದು ಪಾಪದಿಂದ ಅವನು ದೀರ್ಘಕಾಲದವರೆಗೆ ದೇವರ ಸಮೀಪಕ್ಕೆ ಬರಲಾಗಲಿಲ್ಲ. ಒಂದು ಪಾಪದಿಂದ ಅವನು ಸಾಯಬೇಕಾಯಿತು. ಒಂದು ಪಾಪದಿಂದ ಅವನು ತಾನೇ ನಿತ್ಯವಾದ ಬೆಂಕಿಯಲ್ಲಿ ಇರುವುದನ್ನು ಸಂಪಾದಿಸಿಕೊಂಡನು. ಹೌದು, ದೇವರು ಪರಿಶುದ್ಧನು ಮತ್ತು ಈತನು ಪಾಪವನ್ನು ಹಗುರವಾಗಿ ತೆಗೆದುಕೊಳ್ಳುವುದಿಲ್ಲ. ಅದಕ್ಕೋಸ್ಕರವೇ ಆತನು ಇಸ್ರಾಯೇಲರಿಗೆ ಹೀಗೆ ಹೇಳಿದ್ದಾನೆ, ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲಾ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲಿಯೂ ಅಪರಾಧಿಯಾಗಿರುತ್ತಾನೆ. ಯಾಕೋಬ 2:10. ಆದರೆ ಒಂದು ವೇಳೆ ದೇವರ ಪರಿಶುದ್ಧತೆಯು ಈ ರೀತಿಯಾಗಿದ್ದರೆ ನಾವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ ಒಬ್ಬನು ಅವುಗಳನ್ನು ಸಂಪೂರ್ಣವಾಗಿ ಕೈಕೊಳ್ಳುವುದಿಲ್ಲವೆಂದು ಆತನು ತಿಳಿದಿದ್ದರೂ ದೇವರು ಇಸ್ರಾಯೇಲರಿಗೆ 10 ಆಜ್ಞೆಗಳನ್ನು ಯಾಕೆ ಕೊಟ್ಟನು? ದೇವರ ಉತ್ತರವನ್ನು ಕೇಳಿಸಿಕೊಳ್ಳಿರಿ. ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ, ಅಂದರೆ ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದಷ್ಟೇ. ರೋಮಾಪುರ 3:20. ಹಾಗಾದರೆ 10 ಆಜ್ಞೆಗಳ ಉದ್ದೇಶವೇನು? ಪಾಪವನ್ನು ಅಳಿಸಿಹಾಕುವುದ? ಇಲ್ಲ. ದೇವರು ಹೇಳುವುದೇನೆಂದರೆ ಪಾಪವನ್ನು ಪ್ರಕಟಪಡಿಸುವುದೇ ಆಜ್ಞೆಗಳ ಉದ್ದೇಶ. ನಿಮಗೆ ಅರ್ಥವಾಯಿತಾ? ದೇವರು ತನ್ನ 10 ಆಜ್ಞೆಗಳನ್ನು ಮೋಶೆಗೂ ಮತ್ತು ಇಸ್ರಾಯೇಲರಿಗೂ ಯಾಕೆ ಕೊಟ್ಟನು? ಅವರು ಪರದೈಸನ್ನು ಪ್ರವೇಶಿಸುವ ಹಕ್ಕನ್ನು ಸಂಪಾದಿಸಿಕೊಳ್ಳಲು ಶಕ್ತರಾಗುವಂತೆ ಅವರನ್ನು ಪೋಷಣೆ ಮಾಡುವುದಕ್ಕೆ ಆ ಆಜ್ಞೆಗಳನ್ನು ಆತನು ಅವರಿಗೆ ಕೊಟ್ಟನು? ಇಲ್ಲ, ಅದು ಕಾರಣವಲ್ಲ. ಯಾಕೆಂದರೆ ದೇವರು ಅವರಿಗೆ, ನೀವು ಇವೆಲ್ಲವನ್ನೂ ಕಾಪಾಡಿಕೊಳ್ಳುವುದಕ್ಕೆ ಸೋತು ಹೋದರೆ ನೀವು ಅಪರಾಧಿಗಳಾಗುತ್ತೀರಿ ಎಂದು ಹೇಳಿದ್ದಾನೆ. ಆದಾಮನ ಮಕ್ಕಳು ಆತನು ಆಜ್ಞಾಪಿಸಿದ್ದರನ್ನೆಲ್ಲ ದೇವರಿಗೆ ವಿಧೇಯರಾಗಿದ್ದಾರೋ? ಕೊಳೆಯಾದ ಅಶುದ್ಧವಾದ ಮಡಿಕೆಯಿಂದ ಸ್ವಚ್ಛವಾದ ಮತ್ತು ಶುದ್ಧವಾದ ನೀರನ್ನು ಪಡೆಯುವುದಕ್ಕಾಗುತ್ತದೋ? ಇದು ಅಸಾಧ್ಯ. 10 ಆಜ್ಞೆಗಳ ಉದ್ದೇಶಗಳೇನು? ವಾಕ್ಯವು ಹೇಳುವುದೇನೆಂದರೆ ಪಾಪವನ್ನು ಪ್ರಕಟಗೊಳಿಸುವುದೇ 10 ಆಜ್ಞೆಗಳ ಉದ್ದೇಶ. ಆತನ ನ್ಯಾಯ ತೀರ್ಪಿನಿಂದ ನಮ್ಮನ್ನು ರಕ್ಷಿಸುವುದಕ್ಕೆ ದೇವರು 10 ಆಜ್ಞೆಗಳನ್ನು ಕೊಡಲಿಲ್ಲ. ನಾವು ಶಿಕ್ಷೆಗೊಳಗಾಗಿರುವ ಪಾಪಿಗಳು ಮತ್ತು ನಮಗೆ ಒಬ್ಬ ರಕ್ಷಕನ ಅಗತ್ಯವಿದೆ ಎಂಬುದನ್ನು ನಮಗೆ ತೋರಿಸುವುದಕ್ಕೆ ದೇವರು ಅವುಗಳನ್ನು ಕೊಟ್ಟಿದ್ದಾನೆ. ಈಗ ನಿಮ್ಮ ಮನಸ್ಸಿನಲ್ಲಿ ಇದು ಸ್ಪಷ್ಟವಾಯಿತೋ? ಆಸ್ಪತ್ರೆಯಲ್ಲಿರುವ ಒಂದು ಎಕ್ಸ್ರೇ ಯಂತ್ರದ ಹಾಗೆ 10 ಆಜ್ಞೆಗಳು ಇವೆ. ಒಂದು ವೇಳೆ ನನಗೆ ಕಾಯಿಲೆ ಬಂದರೆ ಅದು ಯಾಕೆ ಬಂತು ಎಂಬುದು ನನಗೆ ಗೊತ್ತಾಗುವುದಿಲ್ಲ. ಬಹುಶಃ ವೈದ್ಯರು ಕೆಲವು ಎಕ್ಸ್ರೇಗಳನ್ನು ತೆಗೆಯುವುದರಿಂದ ಅದನ್ನು ಪರೀಕ್ಷಿಸುತ್ತಾರೆ. ಒಂದು ಎಕ್ಸ್ರೇ ಫೋಟೋದ ಉದ್ದೇಶವೇನು? ನನ್ನ ದೇಹದ ಒಳಗೆ ಏನು ತೊಂದರೆಯಾಗಿದೆ ಎಂಬುದನ್ನು ಪ್ರಕಟಿಸುವುದು ಮಾತ್ರ ಇದರ ಉದ್ದೇಶವಾಗಿರುತ್ತದೆ. ಹಾಗೆಯೇ ದೇವರು ಮೋಶೆಗೆ ಕೊಟ್ಟಂತಹ ಪರಿಶುದ್ಧವಾದ ಆಜ್ಞೆಗಳು ಸಹ ಆಸ್ಪತ್ರೆಯಲ್ಲಿರುವ ಎಕ್ಸ್ರೇ ಯಂತ್ರದ ರೀತಿಯಲ್ಲಿವೆ. ನನ್ನ ಹೃದಯ ಮತ್ತು ಆತ್ಮದಲ್ಲಿರುವ ಪಾಪ, ಅಂದರೆ ನನ್ನೊಳಗೆ ಯಾವುದು ತಪ್ಪಾಗಿದೆ ಎಂಬುದನ್ನು ಪ್ರಕಟಪಡಿಸುವುದೇ ಅವುಗಳ ಉದ್ದೇಶವಾಗಿದೆ. ಅವು ನನ್ನ ಪಾಪವನ್ನು ಹೇಗೆ ಪ್ರಕಟಪಡಿಸುತ್ತವೆ? ಒಂದು ವೇಳೆ ನಾನು ನನ್ನ ಸ್ವಭಾವವನ್ನು ದೇವರ ಪರಿಶುದ್ಧ ಧರ್ಮಶಾಸ್ತ್ರದೊಂದಿಗೆ ಹೋಲಿಸಿಕೊಂಡರೆ ನನ್ನ ಆಲೋಚನೆಗಳಲ್ಲಿ, ನನ್ನ ಮಾತುಗಳಲ್ಲಿ ಮತ್ತು ನನ್ನ ಕ್ರಿಯೆಗಳಲ್ಲಿ ನಾನು ದೇವರಿಂದ ಎಷ್ಟು ದೂರದಲ್ಲಿದ್ದೇನೆಂಬುದನ್ನು ನಾನು ನೋಡಿಕೊಳ್ಳಬಹುದು. ನಾನು ದೇವರ ಧರ್ಮಶಾಸ್ತ್ರದ ಕಡೆಗೆ ನೋಡಿದ ನಂತರ ನನ್ನನ್ನೇ ನೋಡಿಕೊಂಡಾಗ ನಾನು ದೇವರಿಗೆ ಮತ್ತು ಮನುಷ್ಯರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಮತ್ತು ಒಬ್ಬ ಪರಿಶುದ್ಧ ದೇವರ ಶುದ್ಧವಾದ ಮತ್ತು ಮಲಿನಗೊಳ್ಳದಿರುವ ಪ್ರಸನ್ನತೆಯೊಳಗೆ ನಾನು ಸ್ವೀಕರಿಸಲ್ಪಡುವುದಿಲ್ಲ ಎಂಬುದನ್ನು ನಾನು ತಿಳಿದುಕೊಳ್ಳುತ್ತೇನೆ. ಒಬ್ಬ ವ್ಯಕ್ತಿಯ ದೇಹದಲ್ಲಿ ಯಾವುದು ಸರಿಯಿಲ್ಲ ಎನ್ನುವುದನ್ನು ತೋರಿಸುವ ಆಸ್ಪತ್ರೆಯಲ್ಲಿರುವ ಎಕ್ಸ್ರೇ ಯಂತ್ರದ ಹಾಗೆಯೇ ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ಯಾವುದು ಸರಿಯಿಲ್ಲ ಎನ್ನುವುದನ್ನು ತೋರಿಸುವುದಕ್ಕೆ 10 ಆಜ್ಞೆಗಳು ಉಪಯುಕ್ತವಾಗಿವೆ. ರೋಗದಲ್ಲಿರುವ ಒಬ್ಬ ವ್ಯಕ್ತಿಯನ್ನು ಎಕ್ಸ್ರೇ ಯಂತ್ರವು ಹೇಗೆ ಗುಣಪಡಿಸುವುದಕ್ಕಾಗುವುದಿಲ್ಲವೋ ಹಾಗೆಯೇ 10 ಆಜ್ಞೆಗಳು ಸಹ ಪಾಪದಿಂದ ತುಂಬಿರುವ ನನ್ನ ಹೃದಯವನ್ನು ಗುಣಪಡಿಸುವುದಿಲ್ಲ. ಅದು ಆಗಬೇಕೆಂದರೆ ನಾನು ದೊಡ್ಡ ವೈದ್ಯನಾಗಿರುವ ದೇವರ ಬಳಿಗೆ ಹಿಂದಿರುಗಿ ಹೋಗಲೇಬೇಕು. ನನ್ನೊಳಗಿರುವ ಪಾಪದ ನಿಮಿತ್ತವಾಗಿ ಕಾಯುತ್ತಿರುವ ಶಿಕ್ಷೆ ಮತ್ತು ಮರಣದಿಂದ ನನ್ನನ್ನು ರಕ್ಷಿಸುವುದಕ್ಕೆ ದೇವರು ಮಾತ್ರವೇ ಒಂದು ಯೋಜನೆಯನ್ನು ಹೊಂದಿದ್ದಾನೆ. ಬಹುಶಃ ಯಾರಾದರೊಬ್ಬರು, ಒಂದು ನಿಮಿಷ ತಡೆಯಿರಿ, ನಾನು ಒಳ್ಳೆಯ ಮನುಷ್ಯ, ಕಳ್ಳತನ, ಮೋಸ ಮತ್ತು ವ್ಯಭಿಚಾರ ಮಾಡುವವರಂತೆ ನಾನಲ್ಲ ಎಂದು ಹೇಳಬಹುದು. ಒಂದು ವೇಳೆ ಇದು ನಿಮ್ಮ ಮನೋಭಾವವಾಗಿದ್ದರೆ ನೀವು ಇನ್ನೂ ದೇವರ ಪರಿಶುದ್ಧತೆಯ ಆಳವನ್ನು ನೋಡಿಲ್ಲ ಎನ್ನುವುದನ್ನು ಸ್ಪಷ್ಟವಾಗುತ್ತದೆ. ನೀವು ತಿಳಿಯಬೇಕಾದದ್ದೇನೆಂದರೆ ನ್ಯಾಯ ತೀರ್ಪಿನ ದಿನದಂದು ಪಾಪಭರಿತ ನಿಮ್ಮ ನೆರೆಯವರೊಂದಿಗೆ ದೇವರು ನಿಮ್ಮಲ್ಲಿ ಹೋಲಿಸುವುದಿಲ್ಲ. ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ ಎಂದು ಹೇಳುವಂತಹ ತನ್ನ ಪರಿಶುದ್ಧವಾದ ಮತ್ತು ಸಂಪೂರ್ಣವಾದ ಧರ್ಮಶಾಸ್ತ್ರದೊಂದಿಗೆ ಆತನು ನಿಮ್ಮನ್ನು ಹೋಲಿಸುತ್ತಾನೆ. ವ್ಯಭಿಚಾರ ಮಾಡಬಾರದು, ಸುಳ್ಳು ಹೇಳಬಾರದು ಎಂದು ದೇವರು ಹೇಳುತ್ತಾನೆ. ಹಾಗಾಗಿ ನೀವು ವ್ಯಭಿಚಾರ ಮಾಡದಿದ್ದರೂ ಕೇವಲ ಒಂದು ಸುಳ್ಳು ಹೇಳಿದರೆ ಆಗ ನೀವು ಧರ್ಮಶಾಸ್ತ್ರವನ್ನೆಲ್ಲ ಉಲ್ಲಂಘಿಸಿದವರಾಗಿರುತ್ತೀರಿ ಮತ್ತು ಪರದೈಸಿನಲ್ಲಿರುವ ದೇವರ ಪ್ರಸನ್ನತೆಯೊಳಗೆ ನೀವು ಪ್ರವೇಶಿಸುವುದಕ್ಕಾಗುವುದಿಲ್ಲ. ಯಾಕೆಂದರೆ ವಾಕ್ಯವು ಹೀಗೆ ಹೇಳುತ್ತದೆ, ಅದರಲ್ಲಿ ಹೊಲೆಯಾದದ್ದೊಂದೂ ಸೇರುವುದಿಲ್ಲ, ಅಸಹ್ಯವಾದದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ. ಪ್ರಕಟಣೆ ಪುಸ್ತಕ 21:27. ನಮ್ಮ ಸ್ವಂತ ಶ್ರಮಗಳ ಮೂಲಕವಾಗಿ ನಾವು ದೇವರನ್ನು ಎಂದಿಗೂ ಮೆಚ್ಚಿಸುವುದಕ್ಕಾಗುವುದಿಲ್ಲ ಎನ್ನುವುದೇ ಖಚಿತವಾದದ್ದಾಗಿದೆ. ಅದಕ್ಕಾಗಿಯೇ ದೇವರ ವಾಕ್ಯವು ಹೇಳುವುದೇನೆಂದರೆ, ನಾವೆಲ್ಲರೂ ಅಶುದ್ಧನ ಆಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ, ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ರೋಮ 3:16, 10, 12, 22 ಹಾಗೂ 23 ಈಗ ಹಾಗಾದರೆ ಒಂದು ವೇಳೆ ಅದು ನಮ್ಮನ್ನು ತೀರ್ಪು ಮಾಡುವ ಒಬ್ಬನ ಮುಂದೆ ನಾವು ಹೇಗಿದ್ದೇವೆ ಎನ್ನುವುದಾದರೆ, ಆತನ ಶಿಕ್ಷೆಯಿಂದ ನಾವು ಹೇಗೆ ತಪ್ಪಿಸಿಕೊಳ್ಳುತ್ತೇವೆ, ರಕ್ಷಿಸಲ್ಪಡುವುದಕ್ಕೆ ನಾವು ಏನು ಮಾಡಬೇಕು? ನಾವು ನಿರೀಕ್ಷೆ ಇಲ್ಲದವರಾಗಿದ್ದೇವೋ? ನಮ್ಮ ಸ್ವಂತ ಶ್ರಮಗಳ ಆಧಾರದ ಮೇಲೆ ನಾವು ನಿರೀಕ್ಷೆ ಇಲ್ಲದವರಾಗಿದ್ದೇವೆ. ಆದರೆ ದೇವರಿಗೆ ಕೃತಜ್ಞತೆಗಳು. ಪಾಪದ ಶಿಕ್ಷೆಯಿಂದ ಆದಾಮನ ಮಕ್ಕಳನ್ನು ರಕ್ಷಿಸುವುದಕ್ಕೆ ಆತನು ಒಂದು ಯೋಜನೆಯನ್ನು ರಚಿಸಿದ್ದಾನೆ. ತೋರಾದಲ್ಲಿರುವ ವಿಮೋಚನಾಕಾಂಡ ಪುಸ್ತಕದ 20:10 ಈಗ ಮುಂದುವರಿಸಿ, ಪರಿಶುದ್ಧವಾದ ಧರ್ಮಶಾಸ್ತ್ರವು ಇಸ್ರಾಯೇಲರ ಮೇಲೆ ತಂದಿದ್ದಂತಹ ಶಾಪದಿಂದ ಅವರನ್ನು ಬಿಡುಗಡೆ ಮಾಡುವುದಕ್ಕೆ ದೇವರು ಒದಗಿಸಿರುವ ದಾರಿಯನ್ನು ನೋಡಿಕೊಳ್ಳೋಣ. ದೇವರು ಇಸ್ರಾಯೇಲರಿಗೆ 10 ಆಜ್ಞೆಗಳನ್ನು ಕೊಟ್ಟ ನಂತರ ವಾಕ್ಯವು ಹೀಗೆ ಹೇಳುತ್ತದೆ, ಆ ಗುಡುಗು ಮಿಂಚುಗಳನ್ನು ತುತ್ತೂರಿ ಧ್ವನಿಯಾಗುತ್ತಿರುವುದನ್ನು ಬೆಟ್ಟದಿಂದ ಹೇಗೆ ಹೊರಡುವುದನ್ನು ಜನರೆಲ್ಲರೂ ನೋಡಿ ನಡುಗುತ್ತಾ ದೂರದಲ್ಲಿ ನಿಂತುಕೊಂಡರು. ಮೋಶೆಯೇ ದೇವರಿರುವ ಆ ಕಾರ್ಗತ್ತಲಿನ ಸಮೀಪಕ್ಕೆ ಸೇರಿದನು. ಯಹೋವನು ಮೋಶೆಗೆ ಹೀಗಂದನು, ನೀನು ಇಸ್ರಾಯೇಲರಿಗೆ ಹೇಳಬೇಕಾದದೇನೆಂದರೆ, ನಾನು ಆಕಾಶದಿಂದ ನಿಮ್ಮ ಸಂಗಡ ಮಾತಾಡಿದ್ದನ್ನು ನೋಡಿದ್ದೀರಷ್ಟೇ, ಆದ್ದರಿಂದ ನೀವು ನನ್ನ ಆ ಯಜ್ಞವೇದಿಯನ್ನು ಮಣ್ಣಿನಿಂದ ಮಾಡಬೇಕು. ನೀವು ಸರ್ವಾಂಗ ಹೋಮ ಮಾಡುವಾಗಲೂ, ಸಮಾಧಾನ ಯಜ್ಞ ಮಾಡುವಾಗಲೂ ನಿಮ್ಮ ಕುರಿದನಗಳನ್ನು ಅಂತಹ ವೇದಿಯಲ್ಲಿಯೇ ಸಮರ್ಪಿಸಬೇಕು. ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ವಿಮೋಚನಾಕಾಂಡ 20:18, 21, 22 ಹಾಗೂ 24. ಹಾಗಾಗಿ ದೇವರು ತನಗೆ ಸೂಚಿಸಿದ ಪ್ರತಿಯೊಂದನ್ನು ಮೋಶೆಯು ಒಂದು ಪುಸ್ತಕದಲ್ಲಿ ಬರೆದನು. ಅನಂತರ ಬೆಳಿಗ್ಗೆ ಮೋಶೆಯು ಎದ್ದು ದೇವರು ಆಜ್ಞಾಪಿಸಿದ್ದ ಹಾಗೆಯೇ ಸೀನಾಯಿ ಪರ್ವತದ ಬುಡದಲ್ಲಿ ಒಂದು ಯಜ್ಞವೇದಿಯನ್ನು ಕಟ್ಟಿಸಿದನು. ಮೋಶೆಯು ಇದನ್ನು ಕಟ್ಟಿ ಮುಗಿಸಿದಾಗ ಕೆಲವು ಹೋರಿಗಳನ್ನು ಸರ್ವಾಂಗ ಯಜ್ಞ ಮಾಡಿ ಅದರ ರಕ್ತವನ್ನು ಬಟ್ಟಲುಗಳಲ್ಲಿ ಶೇಖರಿಸಿ ಮಾಂಸವನ್ನು ವೇದಿಯ ಮೇಲೆ ಸಮರ್ಪಿಸಿರಿ ಎಂಬುದಾಗಿ ಕೆಲವು ಯವನಸ್ಥರಿಗೆ ಅಪ್ಪಣೆ ಕೊಟ್ಟನು. ನಂತರ ಮೋಶೆಯು ಹೋರಿಗಳ ರಕ್ತವನ್ನು ತೆಗೆದುಕೊಂಡು ವೇದಿಯ ಮೇಲೆ 10 ಆಜ್ಞೆಗಳು ಬರೆಯಲ್ಪಟ್ಟಿದ್ದ ಪುಸ್ತಕದ ಮೇಲೆ ಮತ್ತು ಎಲ್ಲಾ ಗುಂಪಿನ ಮೇಲೆ ಚಿಮುಕಿಸಿದನು. ಮತ್ತು ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲಾ ಆಜ್ಞೆಗಳ ಪ್ರಕಾರ ಯಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವು ಇದೇ ಅಂದನು. ವಿಮೋಚನಾಕಾಂಡ 24:4-7. ಹೀಗೆ ಮೋಶೆಯು ದೇವರು ಆಜ್ಞಾಪಿಸಿದ್ದ ಹಾಗೆಯೇ ವೇದಿಯನ್ನು ಕಟ್ಟಿ ಅದರ ಮೇಲೆ ಕೆಲವು ಪಶುಗಳನ್ನು ಯಜ್ಞ ಮಾಡಿ ರಕ್ತವನ್ನು ಇಸ್ರಾಯೇಲ್ ಜನರೆಲ್ಲರ ಮೇಲೆ ಚುಮುಕಿಸಿದ್ದನ್ನು ನಾವು ನೋಡಿದೆವು. ಇದೆಲ್ಲವನ್ನು ಮಾಡಲು ಕಾರಣವೇನು? ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಹಿಬ್ರಿಯ 9:22 ಇದೆಂಬುದಾಗಿ ದೇವರು ಇಸ್ರಾಯೇಲರ ಪೂರ್ವಜರಾದ ಆದಾಮ, ಹೇಬೇಲ, ನೋಹ, ಅಬ್ರಾಹ್ಮ, ಈಸಾಕ ಮತ್ತು ಯಾಕೋಬರಿಗೆ ಕಲಿಸಿದ್ದನ್ನು ಇಸ್ರಾಯೇಲರಿಗೆ ಆಜ್ಞಾಪಿಸುವುದಕ್ಕೆ ದೇವರು ಇಚ್ಛಿಸಿದನು. ದೇವರ ಸಮೀಪಕ್ಕೆ ಬರುವುದಕ್ಕೆ ಇಷ್ಟಪಡುವ ಪ್ರತಿಯೊಬ್ಬರು ನಿಷ್ಕಳಂಕವಾದ ಯಜ್ಞಗಳ ಸಂಪೂರ್ಣತೆಯಲ್ಲಿ ಆತನ ಸಮೀಪಕ್ಕೆ ಬರಬೇಕಾಗಿತ್ತು. ದೇವರು ಯಾಕೆ ಆ ಪಶುಗಳ ಯಜ್ಞವನ್ನು ಮಾಡುವಂತೆ ಆಜ್ಞಾಪಿಸಿದನು? ಯಾಕೆಂದರೆ ಆತನು ನೀತಿವಂತನು ಮತ್ತು ಒಂದು ಚಿಕ್ಕದಾದ ಪಾಪಗಳ ದಂಡನೆಯೂ ಸಹ ಮರಣ ಮತ್ತು ನಿತ್ಯವಾದ ಶಿಕ್ಷೆಯಾಗಿರುವ ದೇವರಿಂದ ಮತ್ತು ಆತನ ಮಹಿಮೆಯಿಂದ ದೂರವಾಗುವಿಕೆ ಎಂದು ಆತನ ಪರಿಶುದ್ಧ ಧರ್ಮಶಾಸ್ತ್ರ ತಿಳಿಸುತ್ತದೆ. ಎಲ್ಲಿಯವರಿಗೆ ಇಸ್ರಾಯೇಲರು ಆತನ ಪರಿಶುದ್ಧವಾದ ಆಜ್ಞೆಗಳನ್ನೆಲ್ಲ ಕಾಪಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಅವರು ನಿಷ್ಕಳಂಕವಾದ ಯಜ್ಞವನ್ನು ದೇವರ ಬಳಿಗೆ ತರಬೇಕಾಗಿತ್ತು. ಹೀಗೆ ಕಳಂಕವಿಲ್ಲದ ಬಲಿಯು ಅಪರಾಧಿಗೆ ಬದಲಾಗಿ ಕೊಡಲ್ಪಡುತ್ತಿತ್ತು. ಹೇಗೂ ನಾವು ಈಗಾಗಲೇ ಕಲಿತಿರುವ ಹಾಗೆ ಪಶುವಿನ ಯಜ್ಞಗಳು ಪಾಪವನ್ನು ತೆಗೆದು ಹಾಕುವಂತದ್ದಲ್ಲ. ದೇವರು ಈ ಲೋಕಕ್ಕೆ ಪರಿಶುದ್ಧ ವಿಮೋಚನೆಯನ್ನು ಕಳಿಸಿಕೊಡುವವರೆಗೆ ಅವು ಕೇವಲ ಮನುಷ್ಯನ ಪಾಪವನ್ನು ಮುಚ್ಚುತ್ತಿದ್ದವು ಅಷ್ಟೇ. ಪಾಪದ ಅಂತಿಮ ಯಜ್ಞದ ಹಾಗೆ ವಿಮೋಚಕನು ತನ್ನನ್ನೇ ಇಚ್ಛಾಪೂರ್ವಕವಾಗಿ ಸಮರ್ಪಿಸಿಕೊಳ್ಳುವುದಕ್ಕಿದ್ದನು. ಈ ರಕ್ಷಕನು ಬಂದು ನಮ್ಮ ಪಾಪಗಳಿಗಾಗಿ ಒಂದೇ ಸಾರಿ ತನ್ನನ್ನು ಸಮರ್ಪಿಸಿಕೊಂಡಿರುವುದನ್ನು ತಿಳಿದುಕೊಂಡಿರುವುದಕ್ಕೆ ನಮಗೆ ಈ ದಿನ ಎಷ್ಟೊಂದು ಸಂತೋಷವಾಗುತ್ತದೆ. ಆತನ ಹೆಸರು ನಿಮಗೆ ಗೊತ್ತಾ? ಹೌದು, ಅದು ಏಸು. ಏಸು ಎಂಬ ಹೆಸರಿನ ಅರ್ಥವೇನೆಂದರೆ ಕರ್ತನು ರಕ್ಷಿಸುತ್ತಾನೆ. ಏಸುವಿಗೆ ಭೂಲೋಕದ ತಂದೆಯಿಲ್ಲ. ಆತನು ಪರಲೋಕದಿಂದ ಬಂದವನು. ಆದಾಮನ ಸಂತಾನದವರನ್ನೆಲ್ಲ ಕಂಡುಬರುವ ಪಾಪದ ಸ್ವಭಾವವನ್ನು ಆತನು ಸ್ವಾಸ್ಥ್ಯವಾಗಿ ಹೊಂದಿದವನಲ್ಲ. ಏಸು ಸಂಪೂರ್ಣವಾಗಿ 10 ಆಜ್ಞೆಗಳಿಗೆ ವಿಧೇಯನಾಗಿದ್ದು ದೇವರ ನೀತಿಯ ಅವಶ್ಯಕತೆಗಳನ್ನು ನೆರವೇರಿಸಿದನು. ಯಾಕೆಂದರೆ ಆತನು ಪಾಪವಿಲ್ಲದವನಾಗಿದ್ದನು. ಆತನನ್ನು ನಂಬುವ ಎಲ್ಲರ ಪಾಪವನ್ನು ತೆಗೆದುಹಾಕುವಂತಹ ಒಂದು ಯಜ್ಞದ ಹಾಗೆ ತನ್ನ ಜೀವಿತವನ್ನು ಕೊಡುವುದಕ್ಕೆ ಆತನು ಅರ್ಹತೆ ಉಳ್ಳವನಾಗಿದ್ದನು. ವಿಮೋಚಕನ ಸಂಪೂರ್ಣವಾದ ಯಜ್ಞದ ಆಧಾರದ ಮೇಲೆ ದೇವರು ನಿಮ್ಮನ್ನು ಮತ್ತು ನನ್ನನ್ನು ನೀತಿವಂತರೆಂದು ನಿರ್ಣಯಿಸುತ್ತಾನೆ. ಯಾಕೆಂದರೆ ಪಾಪವಿಲ್ಲದ ಒಬ್ಬನು ನಿಮ್ಮ ಮತ್ತು ನನ್ನ ಪಾಪಕ್ಕಾಗಿ ದಂಡನೆಯನ್ನು ಅನುಭವಿಸಿದನು. ಪ್ರಿಯ ಸ್ನೇಹಿತರೆ, ಈ ದಿನ ನಾವು ಯಾವುದನ್ನು ಅಧ್ಯಯನ ಮಾಡಿದೆವೋ ಅದರ ಆಧಾರದ ಮೇಲೆ 2 ಪ್ರಾಮುಖ್ಯವಾದ ಆಲೋಚನೆಗಳನ್ನು ನೆನಪು ಮಾಡಿಕೊಳ್ಳೋಣ. ಮೊದಲನೇದಾಗಿ, 10 ಆಜ್ಞೆಗಳನ್ನು ಕೈಕೊಳ್ಳುವುದರಿಂದ ಮಾತ್ರ ಯಾರೊಬ್ಬರೂ ತಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕಾಗುವುದಿಲ್ಲ ಎಂಬುದನ್ನು ಖಂಡಿತವಾಗಿ ತಿಳಿದುಕೊಳ್ಳಬೇಕು. ಇದರ ಕುರಿತಾಗಿ ವಾಕ್ಯವು ಹೇಳುವುದನ್ನು ಮತ್ತೆ ಕೇಳಿಸಿಕೊಳ್ಳಿರಿ. ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ಹೇಗೆಂದರೆ, ಧರ್ಮಗ್ರಂಥದೊಳಗೆ ಬರೆದಿರುವುದೆಲ್ಲವುಗಳನ್ನು ನಿತ್ಯವೂ ಕೈಕೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದದೆ. ಗಲಾತ್ಯ 3:10. ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯಗಳಲ್ಲೂ ಅಪರಾಧಿಯಾಗುತ್ತಾನೆ. ಯಾಕೋಬ 2:10. ಯಾರೊಬ್ಬನೂ 10 ಆಜ್ಞೆಗಳನ್ನು ಕೈಕೊಳ್ಳುವುದಕ್ಕೆ ಪ್ರಯತ್ನಿಸುವುದರಿಂದ ರಕ್ಷಿಸಲ್ಪಡುವುದಿಲ್ಲ. ಆಜ್ಞೆಗಳ ಉದ್ದೇಶವೇನೆಂದರೆ ಶಾಪವನ್ನು ಪ್ರಕಟಪಡಿಸುವುದು. ಇನ್ನು 2ನೇ ವಿಚಾರ, ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದ 2ನೇ ಆಲೋಚನೆ ಯಾವುದೆಂದರೆ, ಪಾಪಿಗಳನ್ನು ರಕ್ಷಿಸುವುದಕ್ಕೆ ದೇವರು ಒಬ್ಬನೇ ಒಂದು ಯೋಜನೆಯನ್ನು ಹೊಂದಿದವನಾಗಿದ್ದಾನೆ. ವಾಕ್ಯವು ಹೇಳುವುದನ್ನು ಕೇಳಿಸಿಕೊಳ್ಳಿರಿ. ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥಕವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. 1 ತಿಮೋತೆ 2:3-6. ನಿಜವಾಗಿಯೂ ಪಾಪಿಗಳನ್ನು ರಕ್ಷಿಸುವುದಕ್ಕೆ ದೇವರು ಮಾತ್ರವೇ ಒಂದು ಯೋಜನೆಯನ್ನು ಹೊಂದಿದ್ದಾನೆ. ಆದ್ದರಿಂದ ಸ್ನೇಹಿತರೇ, ಕೇಳಿಸಿಕೊಳ್ಳಿರಿ. ಈ 2 ಆಲೋಚನೆಗಳೊಂದಿಗೆ ನಾವು ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದೇವೆ. ಏನೆಂದರೆ, 10 ಆಜ್ಞೆಗಳನ್ನು ಕೈಕೊಳ್ಳುವುದಕ್ಕೆ ಪ್ರಯತ್ನಿಸುವುದರಿಂದ ಯಾರೊಬ್ಬರೂ ರಕ್ಷಿಸಲ್ಪಡುವುದಿಲ್ಲ, ಮತ್ತು ಪಾಪಿಗಳನ್ನು ರಕ್ಷಿಸುವುದಕ್ಕೆ ದೇವರು ಮಾತ್ರವೇ ಒಂದು ಯೋಜನೆಯನ್ನು ಹೊಂದಿದವನಾಗಿದ್ದಾನೆ. ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಈ ದಿನ ನಾವು ಯಾವುದನ್ನು ಅಧ್ಯಯನ ಮಾಡಿದೆವೋ ಅದರೊಳಗಿನ ಪರಿಜ್ಞಾನವನ್ನು ದೇವರು ನಿಮಗೆ ಕೊಟ್ಟು ನಿಮ್ಮನ್ನು ಆಶೀರ್ವದಿಸಲಿ. ಅದಕ್ಕಾಗಿ ಆತನ ವಾಕ್ಯ ಹೇಳುವುದೇನೆಂದರೆ, ರೋಮಾಪುರ 3:20, ಯಾವನಾದರೂ ನೇಮನಿಷ್ಠೆಗಳನ್ನನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಅರ್ಹು ಉಂಟಾಗುತ್ತದಷ್ಟೇ.